निदितं तव भक्तानाम् अस्माकं ऋषरे हरे सदासुकार्यं कार्यज्ञ प्रलयकायुतप्रभ हरिकथामृतसार गुरुगळ करुणदिन्दापणितु पेळुवे परम भगवत् भक्तरिदनादरदि केळुवुदु. ವಾಮನಾವತಾರ ನೋಡ್ತಾ ಬಂದಿದ್ದೀವಿ. ವಾಮನಾವತಾರದಲ್ಲಿ ಹೇಗೆ ಬಲಿಚಕ್ರವರ್ತಿ ಯಾಗ ಮಾಡುವ ಜಾಗೆಯಲ್ಲಿ ಭಗವಂತ ಬಂದ, ವಾಮನನಾಗ ಬಂದ, ಬಲಿಚಕ್ರವರ್ತಿ ಅವನಿಗೆ ಏನು ಬೇಕು ಅಂತ ಕೇಳಿದ. ಕೇಳುವಾಗ ಅದು ನೋಡಿದ್ದೀವಿ, ಬಲಿಚಕ್ರವರ್ತಿ ಆ ವಾಮನನ್ನ ಹೊಗಳುತ್ತಾನೆ. ಬ್ರಾಹ್ಮಣರು ಒಟ್ಟು ರೂಪದಿಂದ ಇರುವಂತ ಆ ತೇಜಸ್ಸಿಗೆ ಮರಳಾಗಿ ಅವನು ಹೊಗಳುತ್ತಾನೆ, ನಿಜವಾಗ್ಲೇ ಹೊಗಳ್ತಾನೆ ಅವನು. ಆವಾಗ ಪ್ರತಿಯಾಗೆ ಆ ಒಂದು ವಾಮನ ರೂಪಿ ಭಗವಂತನು ಅವನನ್ನ ಹೊಗಳ್ತಾನೆ, ಅವನ ಕುಲವನ್ನ ಹೊಗಳ್ತಾನೆ, ತನ್ನನ್ನ ತಾನು ನಿಂದನೂ ಮಾಡಿಕೊಳ್ಳುವ ರೀತಿಯಿಂದ ಮಾತಾಡ್ತಾನೆ ದೇವರು. ಇಷ್ಟು ಯಾಕೆ ಮಾತಾಡ್ತಾನೆ? ಉದ್ದಕ ಅವರು ವಂಶಾವಳಿ ಅವರಲ್ಲಿ ಬಂದ ಮಹತ್ವ ಎಲ್ಲವೂ ಹೇಳ್ತಾನೆ ಅವನು. ಯಾಕೆ ಇಷ್ಟು ಮಾಡಬೇಕಾ? ಒಂದು ಯಾಚಕ ಹೊಗಳಬೇಕು, ಬಿಕಾಸ್ ತಗೊಳ್ತಾ ಇದ್ದಾನೆ. ಇಷ್ಟು ಯಾಕೆ ಮಾಡ್ತಾನೆ ಅಂದ್ರೆ ಅಲ್ಲಿ ಹೇಳ್ತಾರೆ ಆಚಾರ್ಯರನ್ನ ಸ್ಪಷ್ಟ ಮಾಡ್ತಾರೆ. ಅವನಲ್ಲಿ ಇರುವಂತ ಆ ಒಂದು ಅಸುರನನ್ನ ಈ ಬಂದ ಅವತಾರದ ಒಂದು ಕಾರ್ಯ ಆ ಬಲಿಚಕ್ರವರ್ತಿಯನ್ನ ಉದ್ಧಾರ ಮಾಡಬೇಕು ಎಂಬುದಲ್ಲಿ ಬಂದಿದ್ದು. ಅದು ಆದ ಕಾರಣದಿಂದ ಅವನಲ್ಲಿ ಇರುವಂತ ಆ ಅಸುರನಿಗೆ ಆ ಒಂದು ಪ್ರೋತ್ಸಾಹ ಕೊಟ್ಟು ಆ ಅಸುರನನ್ನ ಪೂರ್ತಿಯಾಗಿ ಎಬ್ಬಿಸ್ತಾರೆ ಅವನಲ್ಲಿ ಇರುವಂತ ಹೇಳ್ತಾರೆ. ಅದಕ್ಕೆ ಇಷ್ಟು ಹೊಗಳ್ತಾನೆ ಭಗವಂತ ಅಂತ ಬಂತು. ಆವಾಗ ಶುಕ್ರಾಚಾರ್ಯರು ಹೇಳ್ತಾರೆ, ಆವಾಗ ಅವನು ಕೇಳ್ತಾನೆ ಇಷ್ಟು ಯಾಕೆ ಅಲ್ಲಿ ಇನ್ನೊಂದನ್ನು ಭಗವಂತ ತೋರಿಸಿಕೊಡ್ತಾನೆ ಏನಂದ್ರ ಹೇಳ್ತಾನೆ. ಒಂದು ವಟುವಿಗೆ, ಒಂದು ಬ್ರಾಹ್ಮಣನಿಗೆ, ಒಂದು ಸಾಧಕನಿಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟಲ್ಲಿ ತೃಪ್ತಿ. ಅಂದ್ರೆ ಇವನ ಮೂಲಕವಾಗ ಯಾಚನೆಗೆ ಬಂದಿದ್ದೀನಿ, ಏನು ಕೊಡ್ತಾನೋ ಭಗವಂತನೇ ಕೊಡ್ತಾನದು, ಅದನ್ನಿಂದ ತೃಪ್ತಿ ಆಗಬೇಕು. ಯಾಕೆಂದ್ರೆ ನಮ್ಗೆ ಆಸೆ ಇಂದ್ರಿಯ ಜಯ ಬೇಕು, ಇಂದ್ರಿಯಗಳಿಗೆ ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂದ್ರಿಯ ನಿಗ್ರಹವನ್ನ ಅಲ್ಲಿ ತೋರಿಸ್ತಾನೆ. ಅದಕ್ಕೆ ಹೇಳ್ತಾನೆ ನೀ ಎಷ್ಟು ಕೊಟ್ಟರೂ ಬೇಕು 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 ಅಂತ ಇನ್ನೂ ಜಾಸ್ತಿ ಅನ್ಸುತ್ತೆ. ಅದಕ್ಕೆ ನಾವು ಬಲಿ ಆಗಬಾರದು, ಇಂದ್ರಿಯ ಜಯ ಬೇಕು. ಈ ಒಂದು ಪುಟ್ಟ ಮೂರು ನನ್ನ ಪಾದದಿಂದ ಮೂರು ಪಾದ ಸಾಕು ಅಂತ ಹೇಳ್ತಾನೆ. ಆವಾಗೆ ಆ ಅಸುರ ಸ್ವಭಾವ ಪೂರ್ತಿಯಾಗಿ ಬಂದಿರುತ್ತೆ. ದೈತ್ಯನ ಆವೇಶ ಪೂರ್ತಿಯಾಗಿ ಬಂದು ಅವನು ದೇವರನ್ನೇ ನಿಂದನೆ ಮಾಡ್ತಾನೆ. ಏನ್ ಹೇಳ್ತಾನೆ, ನಿನಗೆ ಬುದ್ಧಿ ಇಲ್ಲ ಅಂತ ಬೈತಾನೆ. ಬುದ್ಧಿ ಇಲ್ಲ, ಏನು ಕೇಳಬೇಕು ಅಂತಾನೆ ನಿನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗೆ ಸರಿ ಕೊಡ್ತೀನಿ ಬಂದಾಗ ಆವಾಗೆ ಆ ಒಂದು ಶಿಷ್ಯ ವಾತ್ಸಲ್ಯದಿಂದ ಶುಕ್ರಾಚಾರ್ಯರು ಬಂದು ಅವನನ್ನ ತಡೆಯುತ್ತಾರೆ. ತಡೆಯುವಾಗ ಅವರು ತುಂಬಾ ಚೆನ್ನಾಗಿ ಒಂದು ಲೋಕನೀತಿಯನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಲೋಕನೀತಿ ಏನು ಅಂದ್ರೆ ಸರ್ವಸ್ವವೂ ಕೊಡಬಾರದು ಅಂತ. ನಮ್ಮಲ್ಲಿ ಸರ್ವಸ್ವವೂ ಕೊಡ್ಲಕ್ಕೇನೂ ಸಾಧ್ಯ ಇಲ್ಲ, ಸರ್ವಸ್ವವೂ ಕೊಡಬಾರದು. ಯಾಕೆಂದ್ರೆ ಒಂದು ಸಂಪತ್ತು ಇದ್ರೆ ಅದಕ್ಕೆ ಐದು ಭಾಗ, ಒಂದು ಪುಣ್ಯಕ್ಕೆ ಬಳಸಬೇಕು, ಒಂದು ಕೀರ್ತಿಗೆ ಬಳಸಬೇಕು. ಇದು ರಾಜನಿಗೆ ಕೀರ್ತಿ ಬೇಕು. ಒಂದು ಪಂಡಿತ ಇದ್ರೆ ಪಂಡಿತ ಚಂದ ಪಾಂಡಿತ್ಯ ಇದೆ ಎಂಬೋ ಕೀರ್ತಿ ಬೇಕು. ಆವಾಗ ತಾನು ಅವನ ಹತ್ರ ಎಲ್ಲರೂ ಬರ್ತಾರೆ. ಸೊ ಕೀರ್ತಿ, ಇದು ಪಾಸಿಟಿವ್ ಕೀರ್ತಿ. ಸೊ ಪುಣ್ಯಕ್ಕೆ ಕೀರ್ತಿಗೆ ತನ್ನನ್ನು ಅವಲಂಬಿಸಿ ಇರುವಂತ ಜನರನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಅವನಿಗೆ ಉಂಟು. ಮತ್ತು ಆ ಒಂದು ಸಂಪತ್ತನ್ನ ಒಳ್ಳೆ ರೀತಿಯಿಂದ ವೃದ್ಧಿಗೊಳಿಸಬೇಕು ಮತ್ತು ತನ್ನದೇ ಆದ ಸುಖಕ್ಕೆ ಅದನ್ನ ಇಟ್ಕೋಬೇಕು ಅಂತ ಐದು ಭಾಗ ಮಾಡಬೇಕು ಅಂತ ಹೇಳಿ ಇನ್ನೊಂದನ್ನು ಹೇಳ್ತಾರೆ. ಇದು ಏನಂದ್ರೆ ಇದು ಋಗ್ವೇದದಲ್ಲಿ ಬಂದಿರುವಂತದ್ದು ಮತ್ತು ಐತರೇಯ ಭಾಷೆಯಲ್ಲಿ, ಐತರೇಯ ಉಪನಿಷತ್ ಮತ್ತು ಭಾಷೆಯಲ್ಲಿನೂ ಆಚಾರ್ಯ ಹೇಳ್ತಾರೆ. ಓಂ ಮತ್ತು ಅನೃತ ಅಂತ ಅಂದ್ರೆ ಏನು ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ ಒಂದು ಸತ್ಯ ವಚನ, ಸತ್ಯ ಮಾತುಗಳು, ಇದು ಎಲ್ಲವೂ ಒಂದು ವೃಕ್ಷ ಜೊತೆಯಲ್ಲಿ ಕಂಪೇರ್ ಮಾಡ್ತಾರೆ. ಸತ್ಯ ಅಂಬೋದು ಆ ಹೂ ಬಿಟ್ಟು ಹೂವಿನಿಂದ ಹಣ್ಣು ಕಾಯಿ ಹಣ್ಣು ಆಗಿ ನಮ್ಗೆ ಫಲ ಕೊಡತ್ತೆ ಸತ್ಯ ಅಂಬೋದು. ಅಷ್ಟೇ ಅದು ಸತ್ಯ ಮತ್ತು ಅದು ಜೊತೆಯಲ್ಲಿ ಕೆಲವು ಒಂದು ಸಂದರ್ಭದಲ್ಲಿ ನಾವು ಒಂದು ಅಸತ್ಯವನ್ನು ಹೇಳಬೇಕು ಎಂಬ ಒಂದು ಮಾತು ಬರುತ್ತೆ. ಏನಿದು ಸತ್ಯ ಹೇಳು ಅಂತ ಹೇಳಿ ಅಸತ್ಯವನ್ನೇ ಹೇಳ ಅಂದ್ರೆ ಸುಳ್ಳು ಹೇಳಬಹುದು ಅಂತ ಹೇಳ್ತಾರಲ್ಲ ಅಂದ್ರೆ ಅಲ್ಲಿ ಹೇಳ್ತಾರೆ ಸುಳ್ಳು ಅಂಬುದು ಯಾವಾಗ ಹೇಳೋದು ಅಂದ್ರೆ ಒಂದು ಗಿಡಕ್ಕೆ ಒಂದು ಬೇರಿದ್ದಂತೆ ಅಂದ್ರೆ ಬೇರು ಕಾಣಿಸೋದಿಲ್ಲ, ಬೇರು ಒಳಗಡೆ ಇರುತ್ತೆ, ಆ ಮಣ್ಣಿಗೆ ಒಳಗಡೆ ಇರುತ್ತೆ, ಬೇರು ಹೊರಗಡೆ ಬಂದ್ರೆ ಮರನೇ ಹೋಗ್ಬಿಡುತ್ತೆ. ಅಂದ್ರೆ ಆ ಒಂದು ಸುಳ್ಳು ಅಂಬೋದು ಆ ಒಂದು ಐದು ಇನ್ಸ್ಟೆನ್ಸ್ ಅಲ್ಲಿ ಸುಳ್ಳು ಕೇಳಬಹುದು. ಯಾಕೆ ಅಂದ್ರೆ ಆ ಗೋ ಬ್ರಾಹ್ಮಣರನ್ನ ರಕ್ಷಣೆ ಮಾಡ್ಲಕ್ಕೆ ಸುಳ್ಳು ಹೇಳ್ಬೋದು ಅಂತ, ಅದು ಸುಳ್ಳು ಅಂತ ಪರಿಗಣನೆಯಲ್ಲಿ ಬರೋದಿಲ್ಲ. ಮತ್ತು ಇದಕ್ಕೆ ಗೋಬ್ರಾಹ್ಮಣ ರಕ್ಷಣೆಗಾಗಿ ನಾವು ಆ ಒಂದು ಮಾತನ್ನ ಆಡಬಹುದು. ಮತ್ತು ಪ್ರಾಣಾಪಾಯ, ನಮ್ಮ ಪ್ರಾಣಕ್ಕೆ ಒಂದು ಸಂಕಟ ಆದಾಗ, ಯಾರೋ ಒಂದು ಟೆರರಿಸ್ಟ್ ಬಂದಾನೆ ಏನೇನೋ ಹೇಳ್ತಾನೆ, ಅವನ ಹತ್ರ ಹೋಗಿ ಸತ್ಯ ಹೇಳಿ ನಮ್ಮ ಜೀವನವನ್ನೇ ನಾವು ಹಾಳು ಮಾಡ್ಕೊಳ್ಳೋದಿಲ್ಲ. ಆ ರೀತಿಯಲ್ಲಿ ನಮ್ಮ ಜೀವನ, ನಮ್ಮ ಸಾಧನೆ ಆಗಲಿಕ್ಕೆ ಒಂದು ಸುಳ್ಳು, ಸುಳ್ಳು ಅಂದ್ರೆ ಅವನು ನೀಚ, ನೀಚನ ಮುಂದೆ ಸುಳ್ಳು ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಅಲ್ಲಿ ಹೇಳಬಹುದು. ಮತ್ತು ಆ ಒಂದು ಕಾಮುಕ ಸ್ತ್ರೀಯರು ಅಂತದವರ ಹತ್ರ ಸತ್ಯ ಹೇಳ್ಬೇಕು ಅಂದ್ರೆ ನಮ್ಗಿಂತ ನೀಚೆ ಇರೋರ ಹತ್ರ ನಾವು ಸತ್ಯ ಹೇಳ್ಬೇಕು ಅಂಬೋದು ಇಲ್ಲ. ಮತ್ತು ಇನ್ನೊಂದು ಹಿಂಸೆ, ಯಾರೋ ಯಾರನ್ನ ಹಿಂಸೆ ಮಾಡ್ತಾ ಇದ್ದಾರೆ, ಆ ಹಿಂಸೆಯನ್ನ ತಡೀಲಕ್ಕೆ ಒಂದು ಅಸತ್ಯದ ಮಾತು ಹೇಳ್ಬೋದು. ಈ ಒಂದು ನಾಲ್ಕು ಐದನೇದು ಒಂದು ಮದುವೆ ಅಂತ, ಮದುವೆ ಅಂದ್ರೆ ಮದುವೆ ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಅಷ್ಟ ಅಲ್ಲ, ಅಲ್ಲಿ ಆ ವಧು ಆಗಲಿ ವಧುವರ ಆಗಲಿ ಅವರ ಒಂದು ಗುಣಗಳನ್ನ ಸ್ವಲ್ಪ ಚೆಂದಾಗಿ ಹೇಳೋದಲ್ಲಿ ತಪ್ಪಿಲ್ಲ, ಅದು ಸುಳ್ಳು ಎಂಬು ಪರಿಗಣನೆಯಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಹೀಗೆ ಒಂದು ಐದಾರು ಸಂದರ್ಭಗಳಲ್ಲಿ ಆ ಒಂದು ಅಸತ್ಯವನ್ನ ಹೇಳ್ಬೋದು. ಇದು ಅಸತ್ಯ ಯಾವುದು, ಈ ಅಸತ್ಯವನ್ನ ಬೇರು ಜೊತೆಯಲ್ಲಿ ಕಂಪೇರ್ ಮಾಡ್ತಾರೆ. ಬೇರು ಇರಬೇಕು, ಮರ ಬೆಳೆದು ಹೂ ಹಣ್ಣು ಎಲ್ಲವೂ ಆಗಬೇಕಂದ್ರೆ ಅದಕ್ಕೆ ಬೇರು ಹೇಗೆ ಅವಶ್ಯವೋ ಹಾಗೆ ಕೆಲವೊಮ್ಮೆ ಈ ಒಂದು ಅಸತ್ಯವನ್ನು ಹೇಳಬಹುದು. ಇಲ್ಲಿ ಏನು ಅಸತ್ಯ ಹೇಳು ಅಂತ ಹೇಳ್ತಾ ಇದ್ದಾನಂದ್ರೆ, ಸರ್ವಸ್ವವು ಇವನು ಹೇಳ್ತಾನಲ್ಲ, ಇವನು ಬಂದವನು ವಿಷ್ಣು, ದೇವರೇ ಬಂದಿದ್ದಾನೆ ನನ್ನ ಹತ್ರ ಕೇಳಕ್ಕೆ, ಅವನಿಗೆ ನೀನು ಕೊಡ್ತೀನಿ ಅಂತ, ನಾನು ಮೂರು ಹೆಜ್ಜೆ ನಿನಗೆ ಕೊಡ್ತೀನಿ ಅಂತ ನೀನು ಹೇಳಿದ್ರೆ, ಅವನು ತನ್ನ ಹೆಜ್ಜೆಯಿಂದ ಎಲ್ಲವನು ಎರಡು ಹೆಜ್ಜೆಯಿಂದಲೇ ಒಂದು ಆಕಾಶ ಭೂಮಿ ಎಲ್ಲವೂ ತಕೊಂಡ್ಬಿಡ್ತಾನೆ, ಮೂರನೇ ಹೆಜ್ಜೆ ಇಡ್ಲಕ್ಕೆ ಜಾಗೇನೂ ಇಲ್ಲ. ನಿನ್ನ ಮಾತು ಹೋಗುತ್ತೆ ಅಂದ್ರೆ ನೀನು ಹೋಗುತ್ತೀಯ, ನಿನ್ನ ಮಾತು ಹೋಗುತ್ತೆ, ಮತ್ತು ನಿನಗೆ ನರಕವೂ ಸಿಕ್ಕತ್ತೆ. ಯಾಕೆಂದ್ರೆ ಕೊಟ್ಟ ಮಾತನ್ನ ಉಳಿಸ್ಲಕ್ಕೆ ನಿನ್ಗೆ ಯೋಗ್ಯತೆನೂ ಇಲ್ಲ. ಆದ ಕಾರಣದಿಂದ ನಿನ್ನನ್ನ ನೀನು ಉಳಿಸ್ಕೋಬೇಕು, ನಿನ್ನನ್ನ ನೀನು ಉಳಿಸ್ಕೊಂಡ್ರೆ ನೀನು ಧರ್ಮ ಮಾಡ್ಲಕ್ಕೆ ಸಾಧ್ಯ ಆಗತ್ತೆ, ಕೀರ್ತಿ ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಆದ ಕಾರಣದಿಂದ ಸರ್ವಸ್ವವು ಕೊಡಬೇಡ ಅಂತ ಅಲ್ಲಿ ಹೇಳ್ತಾನೆ. ಅಂದ್ರೆ ಇಲ್ಲಿ ಇನ್ನೊಂದು ಡೌಟ್ ಬರುತ್ತೆ, ದೇವರೇ ಬಂದು ಕೇಳ್ತಾ ಇದ್ದಾನಲ್ಲ, ದೇವರಿಗೆ ಸರ್ವಸ್ವವು ಕೊಡಬೇಕು, ನಾವು ನಮಸ್ಕಾರ ಮಾಡೋದೇ ದೇವರಿಗೆ ಸರ್ವಸ್ವವು ಕೊಡಬೇಕು ಅಂತ ತಾನೆ. ಇಲ್ಲಿ ಯಾಕೆ ಶುಕ್ರಾಚಾರ್ಯರು ಅವರು ಸಾತ್ವಿಕ ಜೀವಿ, ಅವ್ರು ಯಾಕೆ ಹೇಳ್ತಾರೆ, ಮಿಸ್ಲೀಡ್ ಮಾಡ್ತಾರ ಅಂದ್ರೆ, ಇಲ್ಲ, ಅಲ್ಲಿ ಅವ್ರಿಗೇನು ಶುಕ್ರಾಚಾರ್ಯರಿಗೇನು ದೇವರ ಲೀಲಾ ಪರ್ಪಸ್, ಬಲಿಚಕ್ರವರ್ತಿಯನ್ನ ಉದ್ಧಾರ ಮಾಡ್ಲಕ್ಕೆ ದೇವರು ಮಾಡ್ತಾ ಇದ್ದಾನೆ, ಇದು ಎಲ್ಲವೂ ಅವ್ರಿಗೆ ಗೊತ್ತಿದೆ. ಆದ ಕಾರಣದಿಂದ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಈ ಅಸುರ ಹೇಳ್ತಾನಲ್ಲ, ಇವನು ಹೇಳ್ತಾನೆ ಇವನಲ್ಲಿ ಅಸುರಾವೇಶ ಬಂದಿದೆ ಅಂತ ಗೊತ್ತಿದೆ, ಭಗವಂತನ ಭಕ್ತಿ ಇಲ್ಲ ಅಂತ ಗೊತ್ತಿದೆ, ಒಂದು ಕೀರ್ತಿಗೋಸ್ಕರ ಹೆಸರುಗೋಸ್ಕರ ಇವನು ಕೊಡ್ತಾ ಇದ್ದಾನೆ. ಸೊ ಯಾವಾಗ ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ, ಸರ್ವಸ್ವವೂ ಭಕ್ತಿಯಿಂದ ನಾವು ಅರ್ಪಣೆ ಮಾಡಿದ್ದಾಗೆ ದೇವರು ನಮ್ಮನ್ನ ಕಂಪ್ಲೀಟ್ ಆಗಿ ರಕ್ಷಣೆ ಮಾಡ್ತಾನೆ. ದೇವರ ಭಕ್ತಿ ಇಲ್ಲದೆ ನಾವು ಇಡೀ ಪ್ರಪಂಚವನ್ನ ಅವನಿಗೆ ಕೊಟ್ರನು, ಅವನಿಗೆ ಕೊಡೋದು ಅಂತಿಲ್ಲ, ಎಲ್ಲವೂ ಅವನದೇ, ಅದು ನನಗೆ ಗೊತ್ತಿಲ್ಲ. ದೇವರ ಭಕ್ತಿ ಇಲ್ಲದೆ ದೇವರ ಮಹಿಮೆಯನ್ನ ತಿಳ್ಕೊಳ್ಳದೆ ಕೊಟ್ರ ಅವನು ರಕ್ಷಣೆ ಮಾಡೋದಿಲ್ಲ ಅಂತ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಶುಕ್ರಾಚಾರ್ಯ. ಹೀಗೆ ಹೇಳಿದ ಮೇಲೆ ಇಲ್ಲಿ ಏನಾಗಬೇಕಾಗಿದೆ ಅಂದ್ರೆ ಬ್ರಾಹ್ಮಣರ ಶಾಪ ಆಗಬೇಕಾಗಿದೆ. ಆದ ಕಾರಣ ಸತ್ತು ದೇವರನ್ನ ತಿರಸ್ಕಾರ ಮಾಡಿದ, ದೇವರು ನಿಮ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇವಾಗ ಇನ್ನೂ ದೇವರನ್ನ ಬೈತಾನೆ, ಏನ್ ಹೇಳ್ತಾನಂದ್ರೆ, ಹೀಗೆ ಇವನು ದೇವನಾಗಿದ್ದು ವಿಷ್ಣುವೇ ಬಂದು ನನ್ನ ಹತ್ರ ಯಾಚಕ ಕೇಳಿದ್ರೆ, ಈ ಒಂದು ವೇಷದಿಂದ ಬಂದು ಕೇಳಿದ್ರನು ನಾನು ಅವನಿಗೆ ಕೊಡ್ತೀನಿ, ನನ್ನ ಶತ್ರು ಆದ್ರೂ ಕೊಡ್ತೀನಿ ಅಂದ್ರೆ ವಿಷ್ಣು ತನ್ನ ಶತ್ರು ಅಂತ ಹೇಳ್ತಾ ಇದ್ದಾನೆ, ಶತ್ರು ಆದ್ರೂ ನಾನು ಕೊಡ್ತೀನಿ. ಅಥವಾ ಅವನು ಈ ತರ ಒಂದು ವಂಚನೆ ಮಾಡುವವನಾಗಿದ್ದರೆ ಕೊಡ್ತೀನಿ ನಾನು, ಬಿಕಾಸ್ ಈ ವೇಷದಿಂದ ಬಂದಿದ್ದಾನೆ, ಅವನಿಗೆ ನಾಚಿಕೆಯಾಗಿ ವಂಚನೆ ಮಾಡಬಾರದು ಅಂತ. ಒಂದು ವೇಳೆ ಅವನು ತನ್ನ ನಿಜ ರೂಪವನ್ನ ತಕ್ಕೊಂಡು ಬಂದು ಯುದ್ಧ ಮಾಡು ಅಂತ ಹೇಳಿದ್ರೆ ಅವನ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತೀನಿ, ನಾನು ಗೆದ್ದರೆ ಅವನು ಗೆದ್ದರೆ ಈ ಭೂಮಿ ತಕ್ಕೊಳ್ಳಿ, ನಾನು ಗೆದ್ದರೆ ಅವನು ಸತ್ತರೆ ನನ್ನದೇ ಈ ಭೂಮಿ ಇರುತ್ತೆ. ಸೊ ವಿಷ್ಣುವ ಪರಿಜ್ಞಾನವೂ ಇಲ್ಲ, ವಿಷ್ಣು ಸಾಯಲಕ್ಕೆ ಸಾಧ್ಯನ. ಹೀಗೆ ದೇವರನ್ನ ನಿಂದನೆ ಮಾಡಿ ದೇವರನ್ನ ಅಲ್ಪ ಒಂದು ಮಾನವನಾಗೆ ಭಾವನೆ ಮಾಡ್ತಾನ, ಅವನು ಚಿಕ್ಕ ಮಾವನ ಹುಡುಗನಾಗೆ ಭಾವನೆ ಮಾಡ್ತಾನೆ ದೇವರನ್ನ. ಅದರಿಂದ ಆಮೇಲೆ ಹೇಳ್ತಾನೆ ಇವನಿಗೆ ಶುಕ್ರಾಚಾರ್ಯರಿಗೇನೆ ಉಪದೇಶ ಮಾಡ್ಲಕ್ಕೇನೂ ಶುರು ಮಾಡ್ತಾನೆ. ಹೇಗೆಂದ ನನ್ನ ಕುಲದಲ್ಲಿ ಕುಲದ ಅದೇ ಹೇಳ್ತಾರೆ ಕುಲಮದ ಶೀಲಮದ ಇದೆಲ್ಲ ತೋರ್ಸನ. ಈ ಒಂದು ಮದಗಳನ್ನ ಅಷ್ಟ ಮದಗಳನ್ನ ಅವನು ತೋರ್ಸ್ಲಿಕ್ಕೆ ಶುರು ಮಾಡ್ತಾನೆ. ನನ್ನ ಕುಲದಲ್ಲಿ ಇಂಥದ್ದು ಯಾರು ಮಾತು ಕೊಟ್ಟು ಆ ಮಾತನ್ನ ಉಳಿಸದೆ ಇದ್ದವರು ಯಾರು ಇಲ್ಲ ಅಂತ ಕುಲಮದವನ್ನ ತೋರಿಸ್ತಾನೆ. ಮತ್ತು ಹೇಳ್ತಾನೆ ನಾನು ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನ ನಾನು ಮೀರೋದಿಲ್ಲ, ಮತ್ತು ಭೂಮಿ ನಾನು ಯುದ್ಧದಲ್ಲಿ ಎಲ್ಲವನ್ನೂ ಪಡೆದಿದ್ದೇನೆ, ಒಂದಾನೊಂದು ಕಾಲದಲ್ಲಿ ಎಲ್ಲವನ್ನೂ ಏನಿವೆ ಬಿಟ್ಟು ಹೋಗೋತಾನೆ, ಅದು ಈ ದಾನ ಮಾಡಿದ್ದೆ ಎಂಬ ಕೀರ್ತಿಯಿಂದ, ಈ ವಿಷ್ಣುಗೆ ದಾನ ಮಾಡಿದ್ದೆ ಎಂಬ ಕೀರ್ತಿಯಿಂದ ಹೋಗ್ತೇನೆ. ಹೀಗೆಲ್ಲ ಮಾತಾಡ್ತಾನೆ. ಅದು ಕೇಳಿ ಮತ್ತು ಅಹಂಕಾರ ಮತ್ತು ಕೀರ್ತಿಯೇ ಇವನಿಗೆ ಉದ್ದೇಶವಾಗಿದೆ. ದಾನ ಕೊಡಬೇಕು ಅಂದ್ರೆ ಆ ಒಂದು ಭಗವಂತ ಕೊಟ್ಟದನ್ನ ಭಗವಂತನಿಗೆ ಅರ್ಪಣೆ ಮಾಡುವ ಭಾಗ್ಯ ಅಂಬೋ ಒಂದು ಅರ್ಪಣ ಬುದ್ಧಿ ಇಲ್ಲದೆ ಅಹಂಕಾರದಿಂದ ಕೀರ್ತಿಯಿಂದ ಇದನ್ನ ಉದ್ದೇಶವಾಗಿ ಇಟ್ಟುಕೊಂಡು ಈ ದಾನವನ್ನ ಮಾಡ್ತಾನೆ. ಆದ ಕಾರಣದಿಂದ ಹರಿಯನ್ನ ಉಲ್ಲಂಘನ ಮಾಡ್ತಾನೆ, ತನ್ನ ಗುರು ಹರಿ ಮತ್ತು ಗುರು ಇಬ್ಬರನ್ನೂ ಉಲ್ಲಂಘನ ಮಾಡುತ್ತಾ ಇದ್ದಾನೆ. ಇದನ್ನ ನೋಡಿ ಅವರು ಶುಕ್ರಾಚಾರ್ಯನು ಅವನಿಗೆ ಶಾಪ ಕೊಡ್ತಾರೆ, ಎಲ್ಲ ನಿನ್ನ ಸಂಪತ್ತು ಎಲ್ಲ ಏನೇನೆಲ್ಲ ಬಂತು ಎಲ್ಲ ವ್ಯರ್ಥ ಆಗಲಿ, ಯಾಕೆಂದ್ರೆ ಈ ಬ್ರಾಹ್ಮಣರ ಅನುಗ್ರಹದಿಂದ ಬಂದದ್ದು. ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳು, ಅದನ್ನೇ ಅಗೇನ್ಸ್ಟ್ ನೀನು ಹೋಗ್ತಾ ಇದೀಯ, ಎಲ್ಲ ನಿನ್ಗೆ ಹೋಗಲಿ ಅಂತ ಎಲ್ರು ಅವನಿಗೆ ಶಾಪ ಹಾಕ್ತಾರೆ. ಶಾಪ ಹಾಕಿದ ಮೇಲೆ ಅವನು ಅಲ್ಲಿ ವಿಂಧ್ಯಾವಳಿ ಬರ್ತಾಳೆ, ವಿಂಧ್ಯಾವಳಿಯನ್ನ ಕರೆದು ಆ ದಾನವನ್ನ ಕೊಡ್ತಾನೆ. ದಾನ ಮಾಡಿದಾಗ ದೇವರು ತ್ರಿವಿಕ್ರಮ ರೂಪವನ್ನ ತಾಳ್ತಾರೆ. ಆ ತ್ರಿವಿಕ್ರಮ ರೂಪ ವರ್ಣನೆಯನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಈ ಚಿಂತನೆ ನಮ್ಗೆ ವಿರಾಟ ರೂಪ ಚಿಂತನೆ ಹ್ಯಾಂಗಿರತ್ತೆ ಇಲ್ಲಿ ಒಂದೊಂದು ಹೇಳುವಾಗ ಅಲ್ಲಿ ಆ ದೇವರ ರೂಪವನ್ನ ನಾವು ಇಟ್ಕೊಂಡ ಸುಲಭವಾಗತ್ತೆ. ಅಂದ್ರೆ ಇಲ್ಲಿ ಪಾತಾಳ ಅಂತ ಹೇಳ್ತಾರೆ, ಪಾದ ತಳ ಮತ್ತು ಪಾದ ಅಂತ ಎರಡು ಇಲ್ಲಿ ಒಂದೊಂದಲ್ಲಿ ಒಂದೊಂದು ರೀತಿಯಿಂದ ಹೇಳ್ತಾ ಹೋಗ್ತಾರೆ. ಇಲ್ಲಿ ಪಾದದ ತಳ ಅಂದ್ರೆ ಆ ಪಾದದ ಕೆಳಗೆ ಇರುವಂತ ಜಾಗೆಯಲ್ಲಿ ಪಾತಾಳ ಮುಂತಾದ ಸಪ್ತ ಲೋಕಗಳು ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಪಾದ ಬಂದು ಪೃಥ್ವಿ ಅಂತ ಹೇಳ್ತಾರೆ. ಪಾದದಲ್ಲಿ ಪಾದ ಭಗವಂತನ ಪಾದ ಇಡೀ ಪೃಥ್ವಿಯಲ್ಲಿ ನಿಂತು ಬಿಡತ್ತಂತೆ. ಮತ್ತು ಭಗವಂತನ ಜಂಗ ಅವನು ತೋರಿಸುವಂತ ಈ ಜಂಗದಲ್ಲಿ ಇಡೀ ಒಂದು ಏನ್ ಹೇಳೋದು ಪರ್ವತಗಳು ಎತ್ತರ ಎತ್ತರ ಇರುವಂತಹ ಪರ್ವತಗಳೆಲ್ಲ ಕಾಣತ್ತಂತ ಜಂಗದಲ್ಲಿ. ಮತ್ತು ಜಾಣು ಅಲ್ಲಿ ಅಂದ್ರೆ ಅಲ್ಲಿ ಬಂದು ಮರುತ್ತು ಅಂದ್ರೆ ಈ ಒಂದು 49 ಮರುತುಗಳು ಇವರುಗಳೆಲ್ಲ ಅಲ್ಲಿ ಗುಂಪು ಗುಂಪಾಗಿ ಇರ್ತಾರಂತೆ. ಮತ್ತು ಇಲ್ಲಿ ನೆಕ್ಸ್ಟ್ ಬರೋದು ಒಂದು ಜಾನು ಆದಮೇಲೆ ಬರೋದು ಒಂದು ಉರಸ್ಥಾನ, ಅದು ಬಂದು ಪೀತಾಂಬರ ತೊಡೆಗಳಲ್ಲಿ ಪೀತಾಂಬರ ಧಾರಣ ಮಾಡಿದ್ದಾನಂತ ದೇವರು. ಆ ಪೀತಾಂಬರದಲ್ಲಿ ಸಂಧ್ಯಾಕಾಲದ ಅಭಿಮಾನಿ ಅಂದ್ರೆ ಸಂಧಿ ಕಾಲಗಳಲ್ಲಿ ಅಭಿಮಾನಿ ದೇವತೆ ಒಂದು ಕಾಲ ಒಂದು ಡೇ ಟೈಮ್ ಇರ್ಬೋದು, ನೈಟ್ ಟೈಮ್ ಇರ್ಬೋದು, ಆರ್ ಪರ್ವ ಕಾಲಗಳಿರ್ಬೋದು, ಎನಿ ಜಾಯಿನ್ ಎಲ್ಲೆಲ್ಲಿ ಸಂಧಿ ಆಗತ್ತೋ ಎಲ್ಲೆಲ್ಲೆಲ್ಲ ಸಂಧಿಗೆ ಸ್ಕೋಪ್ ಇರುತ್ತೋ ಆ ಸಂಧಿ ಅಭಿಮಾನಿ ದೇವತೆಗಳು ಅವ್ರು ಬಂದು ಪೀತಾಂಬರದಲ್ಲಿ ಇದ್ದಾರಂತೆ. ಮತ್ತು ದೇವರ ಒಂದು ಗುಹ್ಯ ಇಂದ್ರಿಯಗಳಲ್ಲಿ ಪ್ರಜಾಪತಿಗಳೆಲ್ಲ ಕುರುಡಿಸಿರ್ತಾರಂತೆ. ಮತ್ತು ಕಟಿಪ್ರದೇಶ ನೋಡಿದ್ರ ಕಟಿಪ್ರದೇಶದಲ್ಲಿ ಅಸುರರ ಗುಂಪು ಇರುತ್ತಂತ ಕಟಿಪ್ರದೇಶದಲ್ಲಿ. ಅಲ್ಲಿ ಅಂದ್ರೆ ಅಸುರರ ಗುಂಪು ಅಂದ್ರೆ ಈ ಪಾತಾಳ ಸುತಲ ಮತ್ತು ರಸಾತಲ ಅಲ್ಲಿ ಹೇಳೋದಲ್ಲ, ಇಲ್ಲಿ ಆ ಬಲಿಚಕ್ರವರ್ತಿ ಜೊತೆಯಲ್ಲಿ ಇರುವಂತ ಈ ಅಸುರಗಣ ಬಲಿಚಕ್ರವರ್ತಿ ತನ್ನನ್ನು ಅಲ್ಲೇ ನೋಡ್ತಾನಂತೆ. ಮತ್ತು ಉದರದಲ್ಲಿ ಸಾಗರಗಳೆಲ್ಲ ಉದರದಲ್ಲಿ ಇದಂತೆ. ಇದೇ ನಾವು ಕಲಶ ಪೂಜೆ ಮಾಡುವಾಗ ಈ ಚಿಂತನೆ ಎಲ್ಲೇನೋ ಅದು ಬರುತ್ತೆ. ಉದರದಲ್ಲಿ ಒಂದು ಕಲಶದ ಉದರದಲ್ಲಿ ನಾವು ಸಾಗರಗಳನ್ನ ಚಿಂತನೆ ಮಾಡ್ತೀವಿ. ಆಮೇಲೆ ನಾಭಿ ಪ್ರದೇಶದಲ್ಲಿ ಅಂತರಿಕ್ಷ ಇತ್ತಂತೆ. ಮತ್ತು ಆ ಒಂದು ಉರಸ್ಸಲ್ಲಿ ಏನಾಗತ್ತಂದ್ರೆ ಉರಸ್ಸು ನಡುವಲ್ಲಿ ನಮ್ಗೆ ಹೃದಯ ಇದೆ, ಹೃದಯದಲ್ಲಿ ಧರ್ಮ ದೇವತೆ ಎಲ್ಲ ಇರ್ತಾರಂತೆ. ಮತ್ತು ಅದು ಸುತ್ತಿ ಮನಸ್ಸು, ಆ ಹೃದಯದ ಒಳಗೆ ಇರುವಂತಹ ಮನಸ್ಸು ಅಂಬೋ ಆ ಇಂದ್ರಿಯದಲ್ಲಿ ಚಂದ್ರ ಇದ್ದಾನಂತ. ಆ ಚಂದ್ರನ ಸುತ್ತಿ ಸರ್ಕ್ಯುಲರ್ ಆಗಿ ಅಲ್ಲಿ ನಕ್ಷತ್ರ ದೇವ, ಆ ಚಂದ್ರನ ಹೆಣ್ಣಂದರಾದಂತ ನಕ್ಷತ್ರಗಳು, ತಾರೆಗಳು ಎಲ್ಲವೂ ಗುಂಪು ಗುಂಪಾಗೆ ಅದೇ ಒಂದು ನಕ್ಷತ್ರ ಮಾಲಾ, ಆ ಮಾಲೆ ತರ ಅದು ಇರತ್ತಂತ. ಸರ್ಕ್ಯುಲರ್ ಆಗಿ ಸುತ್ತು ಚಂದ್ರನ ಸುತ್ತು ಚಂದ್ರನಲ್ಲಿ ಇರುವಂತಹ ದೇವರು ಆ ಸುತ್ತು ಇರತ್ತಂತ. ಮತ್ತು ಸ್ತನಗಳಲ್ಲಿ, ದೇವರ ಸ್ತನಗಳಲ್ಲಿ ಯಾರಿದ್ದಾರೆ ಅಂದ್ರೆ ಸತ್ಯ ಮತ್ತು ಋತ. ಅಂದ್ರೆ ಋತ ಅಂದ್ರೆ ಜ್ಞಾನ, ಸರಿ ತಪ್ಪುಗಳ ಜ್ಞಾನ ಏಸು ಋತಂ. ಸತ್ಯಂ ಅಂದ್ರೆ ಅದು ಪ್ರಕಾರ ನಾವು ವರ್ತನೆ ಮಾಡೋದು. ಒಂದೊಂದು ಕಡೆ ಒಂದೊಂದು ಮೀನಿಂಗ್ ಬರುತ್ತೆ. ಇಲ್ಲಿ ಸತ್ಯ ಋತ ಅಂಬೋದು ದೇವರ ಎರಡು ಸ್ತನಗಳಾಗಿದಂತೆ. ಮತ್ತು ಆ ವಕ್ಷಸ್ಥಲ, ಅದಲ್ಲಿ ಮೇಲೆ ವಕ್ಷಸ್ಥಲ, ದೇವರ ವಕ್ಷಸ್ಥಲ ಅಲ್ಲಿ ಕಾಣಿಸುತ್ತಂತೆ. ವಕ್ಷಸ್ಥಲದಲ್ಲಿ ಶ್ರೀದೇವಿ, ಶ್ರೀದೇವಿ ಶ್ರೀರೂಪಳಾದಂತ ಲಕ್ಷ್ಮೀ ದೇವಿ ಎರಡು ಕಮಲಗಳನ್ನು ಇಟ್ಟುಕೊಂಡು ಕುಳಿತಿರ್ತಾಳಂತೆ. ಮತ್ತು ಇದಾದ ಮೇಲೆ ಕಂಠ ಪ್ರದೇಶಕ್ಕೆ ಬರ್ತಾರೆ. ಕಂಠ ಪ್ರದೇಶದಲ್ಲಿ ಆ ಕಂಠದಿಂದ ನಮಗೆ ಧ್ವನಿ ಹೊರಡುತ್ತೆ. ಧ್ವನಿ ರೂಪವಾಗಿ ಒಳಗಿಂದ ನಾಭಿಯಿಂದ ಬರೋದು ಧ್ವನಿ ರೂಪ ಇಲ್ಲಿಂದ ಬರ್ತದೆ. ಸೊ ಕಂಠದಲ್ಲಿ ಚಂದೋಭಿಮಾನಿ ದೇವತೆಗಳೆಲ್ಲ ಅಲ್ಲಿ ಇರ್ತಾರಂತೆ. ಚಂದೋಭಿಮಾನಿ ದೇವತೆಗಳಿಗೆ ಶೇಷದೇವರು ಅಂತಲ್ಲಿ ಹೇಳ್ತೀವಿ. ಚಂದೋಭಿಮಾನಿ ವಾಕ್ಗೆ ಅಭಿಮಾನಿ, ವಾಕ್ ಅಲ್ಲಿಂದ ಉತ್ಪತ್ತಿ ಸ್ಥಾನ, ವಾಕ್ಗೆ ಉತ್ಪತ್ತಿ ಸ್ಥಾನ. ಮತ್ತು ಬಾಹುಗಳಲ್ಲಿ ದಿಕ್ಪಾಲಕರು ಅಂದ್ರೆ ಮೇನ್ ಆಗಿ ಇಲ್ಲಿ ಇಂದ್ರದೇವರನ್ನ ದಿಕ್ಪಾಲಕರು ಅಂದ್ರೆ ಇಂದ್ರದೇವರನ್ನ ಹೇಳ್ತಾರೆ. ಕ್ಷತ್ರಿಯ ಅಭಿಮಾನಿ ದೇವತೆಗಳನ್ನ ಇಲ್ಲಿ ಬಾಹುಗಳಲ್ಲಿ ಬರುತ್ತೆ. ಆಮೇಲೆ ಕಿವಿಗಳಲ್ಲಿ ಬರುವಾಗ ದೇವತೆ ದಿಕ್ಪಾಲಕರು ಅಂತ ನಾವು ಹೇಳ್ತೀವಲ್ಲ, ದಿಕ್ಪಾಲಕರಲ್ಲಿ ಪೂರ್ತಿ ಇದ್ದಾರೆ. ಅಲ್ಲಿನೂ ಇಂದ್ರ ಒಂದು ರೂಪದಿಂದ ಇದ್ದಾನೆ. ಮತ್ತು ತಲೆಯಲ್ಲಿ ಪೂರ್ತಿ ಪೂರ್ತಿ ಸ್ವರ್ಗ ಅಭಿಮಾನಿ ದೇವತೆ. ದೇಶದಲ್ಲಿ ಮೇಘ ಇರತ್ತಂತೆ. ಆಮೇಲೆ ಮೂಗಿನಲ್ಲಿ ಅಶ್ವಿನಿ ದೇವತೆಗಳು, ಕಣ್ಣಲ್ಲಿ ಸೂರ್ಯಚಂದ್ರರು ಇರ್ತಾರಂತೆ. ಆ ವಾಕ್ನಿಂದ ಆ ವೇದಗಳು ಎಲ್ಲವೂ ಬರ್ತಾ ಇರುತ್ತಂತೆ. ಅಲ್ಲಿ ಅಗ್ನಿಯೂ ವೇದಾಭಿಮಾನಿ ದೇವತೆಗಳು ಇರ್ತಾರೆ, ಮತ್ತು ಅಗ್ನಿನೂ ಇರ್ತಾನಂತೆ. ಮತ್ತು ಜಿಹ್ವೆ, ದೇವರ ಜಿಹ್ವೆ ಕಾಣಿಸುತ್ತೆ. ಜಿಹ್ವೆಯಲ್ಲಿ ವರುಣ ಆಶ್ರಯಿಸ್ತಾ ಇದ್ದಾನಂತೆ. ಆಮೇಲೆ ದೇವರ ಹುಬ್ಬುಗಳು, ದೇವರ ಹುಬ್ಬುಗಳಿಂದ ಏನಾಗತ್ತಂದ್ರೆ ವಿಧಿ ನಿಷೇಧಗಳು. ಹುಬ್ಬು ಅಂದ್ರೆ ಆಕ್ಚುಲಿ ಐಬ್ರೋ ಅಂತ ಹೇಳ್ತೀವಲ್ಲ, ಐಬ್ರೋಸ್ಲಿ ವಿಧಿ ನಿಷೇಧಗಳು. ಅದಕ್ಕೆ ಅಭಿಮಾನಿ ದೇವತೆಗಳು ಆ ಒಂದು ವಿಧಿ ನಿಷೇಧಗಳು ಎಲ್ಲವೂ ಅದಕ್ಕೆ ಜಡ ಮಾತ್ರ ಇಲ್ಲ, ಅಲ್ಲಿ ಇರುವಂತ ಅಭಿಮಾನಿ ದೇವತೆಗಳು ಎಲ್ಲರೂ ಅಲ್ಲಿ ಇರ್ತಾರಂತ. ಮತ್ತು ಕ್ರೋಧ ದೇವರ ಆ ಕ್ರೋಧ ಸಿಟ್ಟು ಅಂತ ಬರುತ್ತೆ ನೋಡಿ, ಅದು ಬಂದು ಅವನನ್ನ ಲಲಾಟದಲ್ಲಿ ಇದೆ ಅಂತ. ಮತ್ತು ದಿವಸ ರಾತ್ರಿಗಳು ಅದು ಎಲ್ಲಿಂದ ರಪ್ಪೆ ಅಂದ್ರೆ ಐಬ್ರೋ ಐ ಲ್ಯಾಶ್ ಅಂತ ಹೇಳ್ತೀವಲ್ಲ, ಆ ಒಂದು ಕಣ್ಣಿಯವೇ ಅಂತ ಹೇಳ್ತಿಲ್ಲ, ಅದು ಅಪ್ಪರ್ ಅಂಡ್ ಓವರ್ ನೀವು ತಕೊಂಡ್ರೆ ಅದು ಹಗಲು ಇರುಳು ಅಂತ ಅದು ಇರತ್ತಂತೆ. ಸೊ ಹಗಲು ಇರುಳಿಗೆ ಅಭಿಮಾನಿ ದೇವತೆಗಳಲ್ಲಿ ಇರ್ತಾರಂತೆ. ಮತ್ತು ದೇವರ ಚರ್ಮದಲ್ಲಿ, ದೇವರಿಗೆ ಚರ್ಮವೂ ಕಾಣಿಸುತ್ತಂತೆ, ಅಪ್ರಾಕೃತವಾದ ಚರ್ಮ. ಅಲ್ಲಿ ಕಾಮದೇವ ಅಲ್ಲಿ ಇದ್ದಾನಂತೆ. ಮತ್ತು ದೇವರ ಜನನೇಂದ್ರಿಯರೇ ತಸ್ಸು, ದೇವರ ಆ ಒಂದು ದಿವ್ಯವಾದ ವೀರ್ಯದಲ್ಲಿ ಆ ಜಲ, ಆ ನೀರಿನ ಅಭಿಮಾನಿ, ವಿಶೇಷವಾದ ನೀರಿನ ಅಭಿಮಾನಿ ದೇವತೆಗಳೆಲ್ಲ ಇರ್ತಾರಂತೆ. ಮತ್ತು ದೇವರ ಬೆನ್ನಲ್ಲಿ ಅಧರ್ಮ ದೇವತೆಗಳು ಇರ್ತಾರಂತೆ. ಮತ್ತು ಕಾಲಲ್ಲಿ ಬರುವಾಗ ಕಾಲಲ್ಲಿ ಅವನು ಯಜ್ಞ ಅಂತ ಇಲ್ಲಿ ಬರುತ್ತೆ. ಕಾಲಲ್ಲಿ ಯಜ್ಞ ಅಭಿಮಾನಿ ದೇವತೆಗಳು ಇರ್ತಾರಂತ ಒಂದು. ಇನ್ನೊಂದು ಇಲ್ಲಿ ಹೇಳ್ತಾರೆ, ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುತ್ತೆ. ಇಲ್ಲಿ ಬಂದು ಜಯಂತನೇ ಎರಡು ರೂಪದಿಂದ ಜಯಂತ ಇರ್ತಾನಂತ. ಒಂದು ರೂಪ ಬಂದು ಅದಕ್ಕೇನೋ ವಿಶೇಷವಾದ ಹೆಸರು ಯಜ್ಞ, ಯಾಕಂದ್ರೆ ಯಜ್ಞನಾಮಕ ಭಗವಂತ ಅವನಲ್ಲಿ ಇದ್ದ ಕಾರಣದಿಂದ ಅವನಿಗೆ ಯಜ್ಞ ಎಂಬೋ ರೂಪವೂ ಒಂದು ಇದೆ. ಇನ್ನೊಂದು ರೂಪ ಏನು ಅಂದ್ರೆ ಪಶು ಅಂತಾರೆ, ಪಶು ಅಥವಾ ಪ್ರಜಾಪತಿ ಅಂತ ಒಂದು ಲಿಮಿಟೆಡ್ ಸೆನ್ಸ್ ಅಲ್ಲಿ ಕರೀತಾರೆ. ಯಾಕೆಂದ್ರೆ ಯಜ್ಞದಲ್ಲಿ ಆ ಪಶುಗಳನ್ನ ಬಲಿ ಕೊಡ್ತಾರಂತ, ಆ ಪಶುಗಳಲ್ಲೆಲ್ಲ ವಿಶೇಷವಾಗಿ ಅವನಿರ್ತಾನಂತ. ಸೊ ಅದಕ್ಕೆ ಅವನಿಗೆ ಜಯಂತನಿಗೆ ಎರಡು ರೂಪಗಳು ಅಂತ ಅಲ್ಲಿ ಉಪನಿಷತ್ತುಗಳಲ್ಲಿ ಬರುತ್ತೆ. ಅದನ್ನೇ ಇಲ್ಲಿ ಯಜ್ಞ ಕಾಲಲ್ಲಿ ಯಜ್ಞಾಭಿಮಾನಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ. ಮತ್ತು ದೇವರ ಛಾಯಾ, ದೇವರ ಛಾಯೆಯಲ್ಲಿ, ಛಾಯೆ ಅಂದ್ರೆ ಶ್ಯಾಡೋ, ಅಲ್ಲಿ ಮೃತ್ಯು ಅಭಿಮಾನಿ ದೇವತೆಗಳು, ಮೃತ್ಯು ಮೃತ್ಯು ಕಾಲ ಮೃತ್ಯು, ಆ ಮೃತ್ಯು ಮೃತ್ಯು ಅಭಿಮಾನಿ ದೇವತೆಗಳು ಎಲ್ಲ ಇರ್ತಾರಂತೆ. ದೇವರ ಆ ಒಂದು ನಗುಮುಖ ಇರುತ್ತಲ್ಲ, ಅಲ್ಲಿ ದೇವೆಯ ಇಚ್ಛಾಶಕ್ತಿ, ಅವನ ಮಾಯಾ ಅಂತ ಕರೀತಾರಲ್ಲ, ದೇವರಿಗೆ ಇರುವಂತ ದೇವರ ಇಚ್ಛಾಶಕ್ತಿ ಕಾಣಿಸುತ್ತಂತೆ. ಮತ್ತು ದೇವರ ರೋಮಗಳಲ್ಲಿ ವೃಕ್ಷ ಲತಾ ಅಭಿಮಾನಿ ದೇವತೆಗಳು ಇರ್ತಾರಂತೆ. ಮತ್ತು ಇಂದ್ರಿಯಗಳೆಲ್ಲ ಕಾಣಿಸುತ್ತಲ್ಲ, ಅನೇಕ ಅದರ ಇಂದ್ರಿಯಗಳೆಲ್ಲ ಕಾಣಿಸುತ್ತೆ ಅಪ್ರಾಕೃತವಾಗಿ. ಅಲ್ಲಿ ಯಾರಿದ್ದಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಎಲ್ಲ ಇತರ ದೇವತೆಗಳು ಋಷಿಗಳು ಅಲ್ಲಿ ಇಂದ್ರಿಯಗಳಲ್ಲಿ ಇದ್ದಾರಂತೆ, ತೇಜೋಮಯವಾದ ರೂಪದಿಂದ ಅಲ್ಲಿ ಇದ್ದಾರಂತೆ, ಆಶ್ರಯಿಸಿ ಇದ್ದಾರಂತೆ. ಮತ್ತು ನಾಡಿಗಳಲ್ಲಿ ನದಿಗಳು, ನದಿ ಅಭಿಮಾನಿ ದೇವತೆಗಳು ಇರ್ತಾರೆ. ಮತ್ತು ದೇವರ ನಖಗಳಲ್ಲಿ ಆ ಒಂದು ಶಿಲಾ ಶಿಲ್ಪ ಮತ್ತು ಯಾವ ಯಾವುದು ಪ್ರಶಸ್ತು ಅಂತ ಹೇಳ್ತೀವೋ ಎಲ್ಲ ಬೇಕನ್ನು ಅಭಿಮಾನಿ ದೇವತೆಗಳು ಆ ಒಂದು ದೇವರ ಉಗುರಲ್ಲಿ ಇರ್ತಾರಂತೆ. ದೇವರ ಬುದ್ಧಿಯಲ್ಲಿ ಬ್ರಹ್ಮದೇವರು ವಿಶೇಷ, ಇಡೀ ಅಂಗದಲ್ಲಿ ಇದ್ರೂ ವಿಶೇಷವಾಗಿ ದೇವರ ವಿಜ್ಞಾನ ಅಂದ್ರೆ ಬುದ್ಧಿಯಲ್ಲಿ ಬ್ರಹ್ಮದೇವರು ಇರ್ತಾರೆ. ಮತ್ತು ಇಡೀ ಶರೀರದಲ್ಲಿ ಎಂಟೈರ್ ಶರೀರದಲ್ಲಿ ಪ್ರಾಣಿಗಳು ಸ್ಥಾವರಗಳು ಜಂಗಮಗಳು ಎಲ್ಲವೂ ಆಶ್ರಯಿಸಿ ಇದ್ದಾರಂತೆ. ಮತ್ತು ದೇವರ ಆಯುಧಗಳನ್ನ ಹೇಳ್ತಾ ಹೋಗ್ತಾರೆ. ದೇವರ ಆಯುಧಗಳು ಹೇಗಿರುತ್ತಂದ್ರೆ ಶಾರ್ಂಗಧನುಸು, ಅದು ಆ ಶಬ್ದ ಬರುತ್ತಂತಲ್ಲಿ ಎಂತ ಶಬ್ದ ಅಂದ್ರೆ ಇಲ್ಲಿ ಎರಡು ರೀತಿಯಿಂದ ಹೇಳ್ತಾರೆ. ಈ ಮೇಘಗಳ ಗರ್ಜನೆ ಉಂಟು ನೋಡಿ, ಮೇಘ ಗರ್ಜಿಸುವಾಗ ಎರಡು ರೀತಿಯಿಂದ ಶಬ್ದ ಬರುತ್ತೆ. ಫಸ್ಟ್ ಒಂದು ಶಬ್ದ ಕೇಳುತ್ತೆ ನೋಡಿ, ಅದು ಬಂದು ಇಟ್ ಇಸ್ ಲೈಕ್ ಸ್ಟ್ರಾಂಗ್ ಅಂತ ಹೇಳ್ತಾರಲ್ಲ, ಯಂತ್ರ ಒಂದು ತಂತುಗಳನ್ನ ನಾವು ಮೀಟಿದಾಗ ಫಸ್ಟ್ ಒಂದು ಮ್ಯೂಸಿಕ್ ಬರುತ್ತೆ, ಒಂದು ನೋಟ್ ಬರುತ್ತೆ ನೋಡಿ, ಹಾಗಿರತ್ತಂತ ಆ ಶಾಂಗ ಧನುವಿಂದ ಬರುವಂಥದ್ದು. ಆಮೇಲೆ ಅದರಿಂದ ಆ ಒಂದು ನಾದ ಹೊರಡತ್ತಲ್ಲ, ಅದು ಹೇಗಿರುತ್ತಂದ್ರೆ ಅದು ಆ ಅದು ಒಂದು ಪಾಂಚಜನ್ಯದ ಆ ಒಂದು ಶಂಖದ ಧ್ವನಿ, ಆ ಒಂದು ಲಾಂಗ್ ಆಗಿ ಇರುವಂಥದ್ದು, ಅದು ಎರಡನ್ನು ಮೇಘದ ಗರ್ಜನೆಯಿಂದ ಬರುವಂಥದ್ದು ಅಂತ ಹೇಳ್ತಾರೆ. ಒಂದು ಜಸ್ಟ್ ಸಿಂಗ್ ಮಾಡಿದ ಫಸ್ಟ್ ಒಂದು ಬರೋದು, ಒಂದು ಒಂದು ಪ್ಲಕ್ ಸಿಂಗ್, ಒಂದು ಆ ಒಂದು ಸಿಂಗ್ ಇನ್ಸ್ಟ್ರೂಮೆಂಟ್ಲಿ ಒಂದು ಪ್ಲಕ್ ಮಾಡಿದಾಗ ಫಸ್ಟ್ ಒಂದು ಬರುತ್ತೆ, ಆಮೇಲೆ ದೆನ್ ಇಟ್ ಗೋಸ್ ಒಂದು ವೇವ್ ತರ ಹೋಗುತ್ತೆ. ಸೊ ಹಾಗೆ ಫಸ್ಟ್ ಬರೋದು ಶಾಂಗದನು ಅದನ್ನು ಹಾಕಿದಾಗೆ, ಆಮೇಲೆ ದೀರ್ಘವಾಗಿ ಕೇಳಿಸೋ ಧ್ವನಿ ಬಂದು ಅದು ಪಾಂಚಜನ್ಯನಾಗ ಬರುತ್ತೆ. ಆಮೇಲೆ ಸುದರ್ಶನ ಚಕ್ರ ಹೇಗಿರುತ್ತಂದ್ರೆ ಅದು ಒಂದು ತೇಜಸ್ತತ್ವಕ್ಕೆ ಆಧಾರವಾಗಿರುತ್ತಂತ ಸುದರ್ಶನ ಚಕ್ರ. ಆಮೇಲೆ ಗದೆ ಹೇಗಿರುತ್ತೆ ಅಂದ್ರೆ ಅದು ಒಂದು ವೇಗವಾಗಿ ಅತಿಯಾದ ವೇಗದಿಂದ ಹೋಗತ್ತಂತ, ಅದಕ್ಕೆ ಕೌಮೋದಕ್ಕೆ ಗದೆಗೆ ಆ ಒಂದು ವಾಯು ವೇಗ ಅದಕ್ಕೆ ಆಗತ್ತೆ. ಮತ್ತು ಆಮೇಲೆ ಡಾಲು ಹೇಳ್ತಾರೆ ಅಂದ್ರೆ ಶೀಲ್ಡ್, ಅದು ಒಂದು ಹೇಗಿರುತ್ತಂದ್ರೆ ಶತಚಂದ್ರ ಪ್ರಭಾ, ಒಂದು ಶತ ಅಂದ್ರೆ ಅನೇಕವಾದ ಚಂದ್ರನ ಒಂದು ಕಾಂತಿಯುಕ್ತವಾಗಿ ಅದು ಇರುತ್ತಂತೆ. ಆಮೇಲೆ ಖಡ್ಗ, ದೇವರ ಖಡ್ಗ ಬಂದು ಖಡ್ಗಕ್ಕೆ ಬಂದು ನಂದಕ ಅಂತ ಕರೀತಾರೆ. ಇನ್ನೊಂದು ಹೆಸರಲ್ಲಿ ಹೇಳಿದ್ದಾರೆ ವೈದ್ಯಾಧರ ಅಂತಾನು, ಇದಕ್ಕೆ ಒಂದು ವಿಶೇಷವಾಗಿ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಭಗವಂತ ಆ ಗರುಡಾರೂಢನಾಗಿದ್ದಾನೆ, ಗರುಡ ಮುಂತಾದ ಎಲ್ರು ದಿಕ್ ದೇವತೆಗಳು ಎಲ್ರೂ ಅವನ ಪರಿಚಾರ ಮಾಡ್ತಾ ಇದ್ದಾನೆ. ದೇವರು ಸಕಲ ಆಭರಣಗಳು ಎಲ್ಲ ಆಭರಣದಿಂದನೂ ಲಕ್ಷ್ಮಿಯ ಅನೇಕ ರೂಪದಿಂದ ಅವನು ಕಾಣಿಸ್ತಾ ಇದ್ದಾನಂತ. ಸೊ ಹೀಗೆ ದೇವರು ಪೂರ್ತಿ ರೂಪದಿಂದ ಕಾಣಿಸಿದ್ದಾನೆ. ದೇವತೆಗಳು ಎಲ್ಲರೂ ನೋಡಿ ಸಂತೋಷ, ಆ ತ್ರಿವಿಕ್ರಮನ ಅವತಾರವನ್ನ ನೋಡುತ್ತಾ ಆ ದೇವರ ಮಹಿಮೆಯಲ್ಲಿ ಮೈಮರೆತಿ ಇರ್ತಾರಂತ. ಅವಾಗೆ ದೇವರ ಒಂದು ಕಾಲಿಂದ ಅವನು ಒಂದು ಕಾಲು ನೋಡಿದ್ದಾಗ ಆ ಒಂದೊಂದು ಅಂಗಾನೆ ಒಂದು ಕಾಲು ಕಂಪ್ಲೀಟ್ ಆಗಿ ಎಲ್ಲ ಲೋಕವನ್ನು ಕೆಳಗೆ ಇರುವಂತ ಎಲ್ಲ ಲೋಕ ಪೂರ ಬಲಿ ಚಕ್ರವರ್ತಿ ನೋಡ್ತಾನೆ. ಒಂದೇ ಕಾಲು ದೇವರ ಕಾಲು ದರ್ಶನ ಪೂರ, ಇದೂ ಒಂದು ವಿಶ್ವರೂಪ ದರ್ಶನ. ಆಮೇಲೆ ಅದರೊಳಗೇನೆ ಕಾಲು ಪೂರ ಭೂಮಿಯಲ್ಲಾಯ್ತು. ಆಮೇಲೆ ಇನ್ನೊಂದು ಕಾಲ ಅಂದ್ರೆ ಊರ್ಧ ಲೋಕ ಬಿಕಾಸ್ ಯಾಕೆ ಎರಡಾಗಿ ಹೇಳ್ತಾರಂದ್ರೆ ಸೃಷ್ಟಿಯಲ್ಲಿ ಮಾಡಿದ್ದಾಗೆ ಆ ಒಂದು ಮಾಡಿದಾಗೆ ಬ್ರಹ್ಮ ಸೃಷ್ಟಿ ಮಾಡಿದ್ದಾಗ ಅದು ಬ್ರಹ್ಮಾಂಡ ಎರಡು ಒಂದು ಕವಲಾಯಿತು, ಒಂದು ಕೆಳಗಿನದ್ದು ಒಂದು ಮೇಲಿಂದು ಅಂತ. ಸೊ ಅಲ್ಲಿ ಇರುವಂತ ಎರಡು ಕಾಲಿನ ರೂಪಗಳು, ಇದು ಒಂದು ಕಾಲ ಇನ್ನೊಂದು ಕಾಲಿಂದ ಆ ಇಡೀ ಒಂದು ಊರ್ಧ ಲೋಕ ಅಲ್ಲ ಆಕ್ರಮಣ ಮಾಡಿತ್ತು ಅಂತ ತೋರಿಸ್ತಾನೆ. ಯುದ್ಧ ರೂಪವನ್ನೇ ದುರ್ಗಾದೇವಿ ತನ್ನ ಆ ಒಂದು ಪರದೆಯನ್ನ ತೆಗೆದು ತೋರಿಸ್ತಾಳೆ. ಇದು ಹೇಗಾಗತ್ತಂದ್ರೆ ಆ ರೂಪದ ವಿಶೇಷ, ಯಾವತ್ತು ದೇವ್ರ ರೂಪ ಇದೆ, ಯಾವತ್ತು ಚತುರ್ಮುಖ ಅವನ ಸತ್ಯಲೋಕದಲ್ಲಿ ನೋಡ್ತಾನೆ ಇದ್ರು, ಇದ್ರೂ ಒಂದು ವಿಶೇಷವಾದ ಒಂದು ಪ್ರಭೆಯನ್ನ ಅದು ತೋರಿಸಿತ್ತು ಅಂತ. ಆ ಪ್ರಭೆ ಆ ಸತ್ಯಲೋಕದಲ್ಲಿ ಭಗವಂತನ ಪಾದ ಪೂರ್ತಿ ಪಾದದ ದರ್ಶನ ಆಯಿತು. ಆ ಪಾದದ ಬೆಳಕು, ಪಾದದ ಆ ಒಂದು ಅಂಗುಟದ ಬೆಳಕು, ಒಂದು ಆ ಬೆಳಕಿನಿಂದ ಇಡೀ ಲೋಕ ಸತ್ಯ ಲೋಕದಲ್ಲಿ ಇರುವಂತಹ ಸಮಸ್ತ ವಸ್ತುಗಳು ಇಟ್ ಫೇಲ್ಡ್ ಇನ್ ಟು ಕಂಪೇರ್ ಮಾಡಿದ್ರೆ ಅದು ಅದು ಆ ಪ್ರಭೆಯನ್ನೇ ಕಾಣಿಸದಂತೆ ಹೋಯ್ತು ಅಂತ. ಅಷ್ಟು ಒಂದು ಪ್ರಭಾ ಭಗವಂತನ ಆ ಉಗುರಿಗೆ ಇತ್ತು ಅಂತ. ಆ ಉಗುರಿನ ಒಂದು ಲಕ್ಷಣ, ಉಗುರಿನ ಲಕ್ಷಣ ಏನು, ಅದು ಮೃದುವಾಗಿ ಇರುವಂತದ್ದು ಉಗುರು, ಮತ್ತು ಅದಕ್ಕೆ ಎಂಡ್ ನೋಡಿದ್ರೆ ಅದು ಸ್ವಲ್ಪ ಶಾರ್ಪ್ ಆಗೂ ಇರುತ್ತೆ. ಆ ಶಾರ್ಪ್ನೆಸ್ ಇಂದ ಏನಾಯ್ತು ಅಂದ್ರೆ ಆ ಬ್ರಹ್ಮಾಂಡ ಕರ್ಪರನೇ ಒಡೆದು ಆ ಕರ್ಪರ ಒಡೆದ ಮೂಲಕವಾಗಿ ಹೊರಗೆ ಆವರಣ ಫಸ್ಟ್ ಬರುವಂತ ಆ ಒಂದು ಕರ್ಪರ ಆ ಒಂದು ಪೃಥ್ವಿ ತತ್ವ. ಆದ್ರೆ ಪೃಥ್ವಿ ತತ್ವ ಎಷ್ಟೋ ಒಂದು ಯೋಜನೆಗಳು ಇರುತ್ತೆ. ಆ ಪೃಥ್ವಿ ತತ್ವಕ್ಕೆ ಆಚೆ ಇರುವಂತ ಅಪ್ಪು ತತ್ವ, ಅಲ್ಲಿ ಆ ಒಂದು ಪ್ಯೂರ್ ವಾಟರ್, ಪ್ಯೂರ್ ಅಪ್ಪು ತತ್ವ, ಇಟ್ ಈಸ್ ನಾಟ್ ನೀರಲ್ಲ, ಅಪ್ಪು ತತ್ವ ಅಂತ ಹೇಳ್ತಾರೆ. ಆ ತತ್ವ ಅಲ್ಲಿ ಇರುತ್ತೆ. ಅಲ್ಲಿ ಅಭಿಮಾನಿಯಾದಂತ ವರುಣದೇವರು, ವರುಣದೇವರ ಜೊತೆಯಲ್ಲಿ ಪತ್ನಿ ಸಪತ್ನಿ ಅಂತ ಹೇಳ್ತಾರಲ್ಲ ಅವ್ರ ಜೊತೆಯಲ್ಲಿ ಗಂಗಾದೇವಿ, ಅವಳು ನೋಡಿ ದೇವರ ಪಾದ ಉಗುರು ನೋಡಿ ಓಡಿ ಬಂದು ಅದಕ್ಕೆ ಆ ತೇಜಸ್ಸನ್ನ ನಮಸ್ಕಾರ, ಅವಳು ಹರಿಯೋದೇ ಭಗವಂತನ ಪಾದ ಪೂಜೆಗೆ. ಅವಳು ತನಗೆ ತನ್ನ ನೀರು ಭಗವಂತನಿಗಾಗಿ, ಭಗವಂತನ ಯಾರು ಸೇವೆ ಮಾಡ್ತಾರೆ ಅವ್ರಿಗಾಗಿ ಆ ನೀರನ್ನ ಅವಳು ಕೊಡ್ಲಕ್ಕೆ ಬಂದಿದ್ದಾಳೆ. ಸಾಕ್ಷಾತ್ತಾಗ ಭಗವಂತನ ವಿಶೇಷವಾದ ಆ ಉಗುರಿನ ಪ್ರಕಾಶ ಅದು ಸತ್ಯ ಲೋಕದಲ್ಲಿ ಕಾಣಿಸಿದಾಗೆ ಅವಳು ಓಡಿ ಬರ್ತಾಳೆ. ಅವಳು ಓಡಿ ಬರ್ತಾಳೆ ಅಂದ್ರೆ ಆ ನೀರು ಬರುತ್ತೆ. ಬಂದ ತಕ್ಷಣ ಆ ಚತುರ್ಮುಖ ಬ್ರಹ್ಮ ಅದನ್ನ ತೆಗೆದು ದ್ರವ ರೂಪದಲ್ಲಿನೂ ಅವರು ಹರಿಯನ್ನೇ ನೋಡ್ತಾರೆ, ಉಗುರಲ್ಲಿನೂ ಹರಿಯನ್ನ ನೋಡ್ತಾರೆ, ತಮ್ಮೊಳಗೆ ಹರಿಯನ್ನ ನೋಡ್ತಾರೆ, ಆ ಸತ್ಯಲೋಕದಲ್ಲಿ ಹರಿಯನ್ನ ನೋಡ್ತಾರೆ. ಕಮಂಡಲದಲ್ಲಿ ಅದನ್ನ ತೆಗೆದು ಅವರು ಪಾದ ಪೂಜೆಯನ್ನ ಅಲ್ಲಿ ಮಾಡಿ ನಮ್ಗೆ ತೋರಿಸ್ತಾರಂತ. ಪಾದ ಪೂಜೆ ಮಾಡಬೇಕು. ಸೊ ಹೇಗೆ ಪಾದ ಪೂಜೆ ಮಾಡುವಾಗ ಯಾವ ತರ ಚಿಂತನೆ ನಾವು ಪ್ರಾಕೃತ ಮನುಷ್ಯರಲ್ಲಿ ನಾವು ಮಾಡುವಾಗಲೂ ಈ ಒಂದು ಚಿಂತನೆಯನ್ನ ನಾವು ಇಟ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಬರೋದು ದೇವರು ಕೇಳ್ತಾನೆ, ಮೂರನೇ ಹೆಜ್ಜೆ ಎಲ್ಲಿ ಇಡೋದು ಅಂತ ಕೇಳ. ಮೂರನೇ ಹೆಜ್ಜೆ ಇರ್ಲಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾರ, ಆ ಮಾತು ತಪ್ಪಿದೆ ಇದನ್ನ ನೋಡಿ ಏನ್ ಮಾಡ್ತಾರೆ ಈ ರಾಕ್ಷಸರ ಎಲ್ರೂ, ಆ ದೇವರನ್ನ ಆ ರಾಕ್ಷಸ ಅಂದ್ರೆ ಬಲಿ ಚಕ್ರವರ್ತಿ ಜೊತೆಯಲ್ಲಿ ಇರುವಂತ ಈ ರಾಕ್ಷಸರಿಗೆಲ್ಲ ತಮ್ಮ ರಾಜನಿಗೆ ಇವನು ಮೋಸ ಮಾಡಿಬಿಟ್ಟ ಅಂತ ಆಕ್ರಮಣ ಮಾಡ್ತಾರಂತೆ. ಆವಾಗ ವಿಷ್ಣು ಪಾರ್ಶ್ವದೆಲ್ಲ ನಗುತ್ತಾರಂತೆ, ನಗ್ಗು ಇವರನ್ನ ತಿರ್ಗಾ ಪ್ರತಿಬಂಧನ ಮಾಡ್ಲಕ್ಕೆ ಬರ್ತಾರ. ಆವಾಗ ಬಲಿ ಚಕ್ರವರ್ತಿ ಬೇಡ ಅಂತ ಹೇಳ್ಬಿಡ್ತಾನೆ, ಬೇಡ ಅಂತ ಹೇಳಿದ ಮೇಲೆ ಅವ್ರು ಏನ್ ಮಾಡ್ತಾರಂದ್ರೆ, ಮಾತು ಕೊಟ್ಟ ಮಾತನ್ನ ನೀನು ಉಳಿಸ್ಲಕ್ಕ ಆಗೋಲ್ಲ ಅಂತ ಹೇಳಿ ವರುಣಪಾದ ಗರುಡವನ್ನ ತಂದು ಗರುಡನಿಗೆ ಹೇಳ್ತಾರೆ. ಗರುಡನಿಗೆ ಆಜ್ಞಾ ಕೊಟ್ಟು ಗರುಡ ವಿಷವನ್ನ ತೆಗೆಯುವನು. ಸೊ ಆದ ಕಾರಣದಿಂದ ಗರುಡನ ಮೂಲಕವಾಗಿ ಆ ವರುಣ ಪಾಶವನ್ನ ಪಿಸುತ್ತಾರಂತ. ಆ ವರುಣ ಪಾಶದಿಂದ ಅವನಿಗೆ ಏನಾಗತ್ತಂದ್ರೆ ಅಲ್ಲಿ ಸುತ್ತೋದು ಈ ಬಲಿ ಚಕ್ರವರ್ತಿ ಅಲ್ಲ, ಬಲಿ ಚಕ್ರವರ್ತಿಯಲ್ಲಿ ಇರುವಂತ ಆ ಅಸುರನಿಗೆ. ಅದೇ ಒಂದು ಯಾಗವೂ ಪೂರ್ತಿಯಾಗತ್ತೆ. ಒಂದು ಯಾಗದಲ್ಲಿ ಸೋಮರಸವನ್ನ ಹಿಂಡಿ ಕೊಡೋದು ಅಂತ. ಇಲ್ಲಿ ಏನು ಸೋಮ ಅಂದ್ರೆ ಇವನನ್ನ ಚಂದಾಗಿ ವರ್ಣಪಾಶದಲ್ಲಿ ಕಟ್ಟಿದಾಗ ವರ್ಣನು ಆ ಜಲಾಭಿಮಾನಿ ಅವನು, ಸೋಮರಸ ಅವನಿಂದಲೇ ಬುಧ ಹುಟ್ಟುತ್ತಾನೆ, ಅಲ್ಲಿಂದ ಸೋಮರಸ ಚಂದ್ರ ಹುಟ್ಟುತ್ತಾನೆ, ಚಂದ್ರನಿಂದ ಸೋಮರಸ ಬರುತ್ತಾ ಅಭಿಮಾನಿನೂ ಆಗ್ತಾನೆ. ಹಾಗೆ ಇವನ ಮನಸ್ಸಿನಿಂದ ಮೆಲ್ಲ ಆ ಒಂದು ಆ ಪಾಶದಿಂದ ಈ ಒಂದು ಇದೇ ಹೋಗತ್ತಂತ. ಆ ಒಂದು ವಿಷದಂತೆ ಇರುವಂತ ಆ ದೈತ್ಯ ದುರ್ಬಲನಾಗ್ತಾನೆ. ಫಸ್ಟ್ ಪೂರ್ತಿ ಹೋಗೋದಿಲ್ಲ, ಫಸ್ಟ್ ದುರ್ಬಲನಾಗ್ತಾನೆ ಅವನು. ದುರ್ಬಲ ಆದ ಮೇಲೆ ಅವನಿಗೆ ಆ ಬಲಿ ಚಕ್ರವರ್ತಿ ಅವನು ಸಜ್ಜೀವಿ ಆದ ಕಾರಣದಿಂದ ಅವನಿಗೆ ಭಗವಂತನನ್ನ ನೆನಪು ಬರುತ್ತೆ ಅಂತ. ಮತ್ತು ಪ್ರಹ್ಲಾದರಾಯರು ಬರ್ತಾರೆ, ಅದು ಯಾವಾಗಲೂ ಅದು ಸಾಧು ಸಂಘ ಅಂತ ಹೇಳ್ತಾರಲ್ಲ, ಆ ಸಾಧು ಸಂಘ ಇರಬೇಕು. ಒಳ್ಳೆ ಜೀವಿಗಳಿಗೆ ಒಂದು ಸಾಧುಗಳ ಸಂಘ ಇದ್ದೇ ಇರುತ್ತೆ, ಅದು ವಿಶಿಷ್ಟ ಪ್ರಯೋಜಕ ಆಗತ್ತೆ ಅಂತ. ಸೊ ಅಲ್ಲಿ ಪ್ರಹ್ಲಾದ ರಾಯರು ಬಂದು ಆವಾಗ ಅಲ್ಲಿ ಹೇಳ್ತಾರೆ, ಇವನ್ಗೆ ಅಸುರಾವೇಶ ಬಂತು, ನೀನು ಇವನ್ಗೆ ಒಳ್ಳೇದು ಮಾಡ್ಲಕ್ಕೆ ಬಂದಿದ್ದೀಯಾ ಅಂತ ಹೇಳ್ತಾರೆ. ನೀನು ಅವತಾರ ತಾಳಿ ನನ್ನ ಕುಲವನ್ನ ಉದ್ಧಾರ ಮಾಡಿದ್ದೀ, ಬಲಿಯನ್ನ ಉದ್ಧಾರ ಮಾಡಿದ್ದೀ, ಅವನಲ್ಲಿ ಇರುವಂತ ಅಸುರಾವೇಶವನ್ನ ತೆಗೆದೆ ಅಂತ ದೇವರನ್ನ ಸ್ತುತಿ ಮಾಡ್ತಾರೆ ಪ್ರಹ್ಲಾದರಾಯರು. ಮತ್ತು ವಿಂಧ್ಯಾಬಳಿ ಬಂದು ಹೇಳ್ತಾಳೆ, ಅವಳು ಅದೇ ಹೇಳ್ತಾರೆ, ನಮ್ಗೆ ನಾವು ಅಲ್ಪ ಜನರು ಅಂದ್ರೆ ನಾವು ಇನ್ನೂ ಅಲ್ಪ ಜನರು, ನಮ್ಗೆ ದುಡ್ಡು ಕಾಸು ಇದೆಲ್ಲ ಬಂದಾಗೆ ನಮ್ಗೆ ಅಹಂಕಾರ ಬಂದ್ಬಿಡುತ್ತೆ, ನಾನು ನನ್ನದು ಎಲ್ಲವೂ ಬಂದ್ಬಿಡುತ್ತೆ, ಈ ಅಸುರರು ಈ ದೈತ್ಯರು ನಮ್ಮಲ್ಲೆಲ್ಲ ಬಂದ್ಬಿಡ್ತಾರೆ. ಆವಾಗೆ ಕರುಣೆ ದೇವರಿಗೆ ಹೇಗೆ ತೋರಿಸ್ತಾನಂದ್ರೆ, ನಮ್ಮ ಸಂಪತ್ತು ನಮಗೆ ದೇವರು ಸಾಧನೆಗೆ ಕೊಟ್ಟ ಯಾವುದೇ ಒಂದು ವಸ್ತು ಆಗಲಿ, ಅದನ್ನ ನಾವು ದುರುಪಯೋಗ ಮಾಡಿ ನಮ್ಮ ಸಾಧನೆಗೆ ಅದು ಅಡ್ಡ ಆದರೆ ದೇವರು ಕರುಣೆಯಿಂದ ಅದನ್ನ ತೆಗಿತಾನಂತ. ಇವನಿಗೆ ಸಾಧನೆಗೆ ಇದು ಅಡ್ಡ ಆಯ್ತು, ಇವನ ಸ್ವರ್ಗ ಆಧಿಪತ್ಯ ಬಂದದ್ದು ಇವನ ಸಾಧನೆಗೆ ವಿಘ್ನ ಆಯ್ತು ಅದು, ಆದ ಕಾರಣದಿಂದ ದೇವರು ಅದನ್ನ ತೆಗಿತಾನಂತ. ಆ ಬ್ರಹ್ಮದೇವರ ಆಶೀರ್ವಾದದಿಂದ, ಬ್ರಹ್ಮದೇವರ ಅನುಗ್ರಹದಿಂದ ಬ್ರಹ್ಮದೇವರೇ ಹೇಳಿದ್ದಾರೆ, ಶಿಷ್ಯ ಭಾವನಾಂತ ಅವರ ತೆಗೆದು ಅವನನ್ನು ಉದ್ಧಾರ ಮಾಡು ಅಂತ ಹೇಳಿದ್ದಾರೆ, ಗರ್ಭಸ್ಥಿತಿಯಲ್ಲಿ ಹೇಳಿದ್ದಾರೆ. ಆ ಪ್ರಕಾರ ಅವನಲ್ಲಿ ಇರುವಂತಹ ಅಸುರಾವೇಶವನ್ನ ಕಂಪ್ಲೀಟ್ ಆಗಿ ತೆಗೆದಾಗ, ಆವಾಗ ವರ್ಣಪಾಶದಿಂದ ಬಂದಾಗ ಅವನಿಗೆ ಆ ಅಸುರಾವೇಶ ಹೋಗುತ್ತೆ. ಆವಾಗ ತನ್ನ ತಲೆಯನ್ನ ಕೊಟ್ಟ ಅಂತ, ಅದಕ್ಕೆ ಇಲ್ಲಿ ಹೇಳ್ತಾರೆ ನಮ್ಮ ಆಚಾರ್ಯ ಹೇಳೋದು, ತಲೆಯನ್ನ ಕೊಟ್ಟ ಅಂದ್ರೆ ಭೂಮಿ ಕೊಟ್ಟಾಯ್ತು, ಸ್ವರ್ಗ ಪೂರ ಆಯ್ತು, ಇವನು ಇರೋದು ಬ್ರಹ್ಮಾಂಡದಲ್ಲಿ ತಾನೇ ಇದ್ದಾನೆ, ಸ್ಪೆಷಲ್ ಆಗಿ ಯಾಕೆ ತಲೆಯನ್ನು ಮೂರನೇ ಹೆಜ್ಜೆ ಇಡ್ಲಕ್ಕೆ ಯಾಕೆ ತಲೆಯನ್ನು ಕೊಡಬೇಕು ಅಂದ್ರೆ, ಅಲ್ಲಿ ಅವನು ಕೊಡೋದು ಯಾವುದು ಅಂದ್ರೆ, ಅಪ್ಪ ನೀನು ಈ ಭೂಮಿ ಪ್ರಾಕೃತವಾಗಿ ಏನೇನೇನೆಲ್ಲ ಕಾಣಿಸುತ್ತೆ, ಇಷ್ಟು ತನಕ ನಿನ್ಗೆ ನಾನು ಕೊಟ್ಟೆ ಅಂತ ತಿಳ್ಕೊಂಡದ್ದು ಈ ಕಣ್ಣಿಗೆ ಕಾಣುವಂತ ಈ ಪ್ರಾಕೃತ ಎಂಟಿಟೀಸ್ ಅನ್ನ ಕೊಟ್ಟಿದ್ದೀನಿ, ಮೂರನೇದು ಮೂರನೇ ಜ್ಞಾನ ಭಕ್ತಿ ವೈರಾಗ್ಯ, ಮೂರನೇದು ಯಾವುದು ಅಂದ್ರೆ ನನ್ನ ಆಲೋಚನೆ, ಈ ಜೀವನ ಒಳಗೆ ಈ ಅಪ್ರಾಕೃತನಾಗಿ ಇರುವ ಈ ಜೀವನ ಒಳಗೆ ನಿನ್ನ ಕಾಲ ಇದೆ, ನಿನ್ನ ಕಾಲ ಅದು ನಿನಗೆ ಸಂಬಂಧಪಟ್ಟದು, ನೀನಲ್ಲಿ ವಾಸ ಮಾಡ್ತಿ ಎಂಬುದು ನನ್ನ ತಲೆಯಲ್ಲಿ ಎಂದೆಂದು ಇರಲಿ ಅಂತ ಒಂದು ಚಿಂತನೆ ಅಂದ್ರೆ ಆತ್ಮನಿ ವೇದನಮ್ ಅಂತ ಅಂದ್ರೆ ತನ್ನ ಒಳಗೆ ತನ್ನ ಜೀವನ ಒಳಗೆ ಇರುವಂತ ಭಗವಂತನ ಪರಮಾತ್ಮನಿ ವೇದನಮ್ ಅಂದ್ರೆ ತನ್ನ ಜೀವನ ಒಳಗೆ ಇರುವಂತ ತನ್ನ ಜೀವ ಮತ್ತು ನಮ್ಮ ತನ್ನ ಅದು ಪ್ರಕಾರ ಲಿಂಗದೇಹ ಸ್ಥೂಲದೇಹ ಎಲ್ಲದ್ರಲ್ಲಿನೂ ಇರುವಂತ ಆ ಭಗವಂತನನ್ನ ವೇದನ ಅಂತ ಚಂದ ವೇದನ ಅಂತ ತಿಳ್ಕೊಳ್ಳೋದು, ಚಂದಾಗೆ ತಿಳ್ಕೊಂಡ ಪುಟ್ಟುವಾಗ ಬಂದ ವಾಮನನೇ ನನ್ನ ಉದ್ಧಾರ ಮಾಡ್ಲಕ್ಕೆ, ನಮ್ಮ ಅದಕ್ಕೆ ಚಿಕ್ಕ ವಾಮನ ಒಂದು ಚಿಕ್ಕ ವಿಗ್ರಹ ಇಟ್ಟು ಪೂಜೆ ಮಾಡಿ ಅದು ಮೂಲಕವಾಗಿ ಎಲ್ಲ ವ್ಯಾಪ್ತನಾಗಿ ಎಲ್ಲಾ ಕಡೆ ಯಾವ್ದು ಯಾವ್ದು ಕಾಣತ್ತೋ ಯಾವ್ದು ಇದೆಯೋ ಎಲ್ಲದಲ್ಲಿನೂ ಭಗವಂತ ಇದೆ ಅಂದ್ರೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಹೀಗೆ ಎಲ್ಲಾ ಕಡೆಯನ್ನು ನೋಡುತ್ತಾ ಕೊನೆಯಲ್ಲಿ ಅವನೇ ನನ್ನ ಒಳಗೆ ಇದ್ದಾನೆ, ನನ್ನ ಸ್ವಾಮಿಯಾಗೆ ನನ್ನ ಒಳಗೆ ಇದ್ದಾನೆ, ನನ್ನ ಒಳಗಿದ್ದು ನನ್ನ ಆಲೋಚನೆಗಳಲ್ಲಿನೂ ಅವನೇ ಇದ್ದಾನೆ ಅಂತ ತಿಳ್ಕೊಂಡು ಆತ್ಮನೇ ವೇದನ ಮತ್ತು ಆತ್ಮ ಅಂತ ಸ್ವಾಮಿಗೆ ಆತ್ಮ ನಿವೇದನ ತನ್ನನ್ನೇ ತಾನು ಸಮರ್ಪಣ ಎಲ್ಲ ಅದೇ ನಾವು ನಮಸ್ಕಾರ ಮಾಡುವಂತ ಉದ್ದೇಶ ನಮ್ಮನ್ನೇ ನಾವು ಎಲ್ಲವೂ ಕೊಟ್ಟು ಬಿಡೋದು ಹಾಗೆ ಅವನು ಬಲಿ ಚಕ್ರವರ್ತಿ ಮಾಡಿ ನಮಗೇನು ಹೇಗೆ ಪೂಜೆ ಮಾಡೋದು ಪೂಜೆ ಹೇಗೆ ತಿಳ್ಕೋಬೇಕು ಎಂಬುದನ್ನ ತೋರಿಸಿಕೊಟ್ಟ. ಆವಾಗ ಭಗವಂತ ಅವನನ್ನು ಉದ್ಧಾರ ಮಾಡ್ತಾನೆ. ನಮ್ಗೆ ಎಲ್ಲರಿಗೂ ಇದು ಗೊತ್ತು, ಬಲಿಯ ಬಾಗಿಲನ್ನು ಕಾಯ್ದ ಅಂತ. ಸೊ ಬಲಿಯ ಬಾಗಿಲನ್ನು ಕಾಯ್ದ ಅಂದ್ರೆ ಅವನನ್ನು ಭೋಗ್ಯ ಅಫ್ಕೋರ್ಸ್ ಅವನನ್ನ ಭಗವಂತ ಸುತಳ ಲೋಕಕ್ಕೆ ಕಳಿಸ್ತಾನಂತ. ಸುತಳ ಲೋಕ ಅಂದ್ರೆ ಏನೋ ಒಂದು ಡಂಜನ್ ತರ ಇಲ್ಲ, ಅಲ್ಲಿ ದೇವತೆಗಳು ಬಯಸುವಂತೆ ಆ ಸುತಳ ಲೋಕ ಇತ್ತಂತ. ಆ ಲೋಕಕ್ಕೆ ಇವನನ್ನ ಕಳಿಸಿ ಅಲ್ಲಿ ತಾನೇ ಒಂದು ರೂಪದಿಂದ ನಿಂತ ಅಂತ ಒಂದು. ಇನ್ನೊಂದು ಇಲ್ಲಿ ಮುಖ್ಯವಾಗಿ ಅಲ್ಲಿ ವ್ಯಾಖ್ಯಾನಕಾರರು ಏನ್ ಹೇಳ್ತಾರಂದ್ರೆ ಬಾಗಿಲನ್ನು ಕಾಯ್ದ, ಅಲ್ಲಿ ಕಾಯ್ದ ಅಂದ್ರೆ ಬರೀ ಹೊರಗೆ ನಿಂತು ಆ ದುಷ್ಟ ರಾಕ್ಷಸರು ಬರದೆ ಕಾಯ್ದ ಅಂತ ಅರ್ಥ ಇಲ್ಲ, ಅವನ ಮನೆ ಮನಸ್ಸು ಅಂಬು ಆ ಬಾಗಿಲಿದ್ದ ಅಲ್ಲಿ ನಿಂತು ತಿರುಗಾನೂ ಈ ಅಸುರ ಬರದೇ ಅವನು ರಕ್ಷಣೆ, ಅದು ದೊಡ್ಡ ರಕ್ಷಣೆ. ದೇಹಕ್ಕೆ ಬರೀ ದೇಹ ಬರುತ್ತೆ, ದೇಹ ಹೋಗುತ್ತೆ. ಮತ್ತು ಈ ಮನಸ್ಸು ಒಳಗೆ ಇರುವಂತ ಮನಸ್ಸಲ್ಲಿ ಈ ದೈತ್ಯ ಪ್ರವೇಶ ಇಲ್ಲದಂತೆ ಮಾಡಿ ಅವನ ಪ್ರತಿ ಮನೆ ಬಾಗಿಲು, ಒಂದೊಂದು ಇಂದ್ರಿಯದ ಬಾಗಿಲು ಕಾಯ್ತಾ ಇದ್ದ ಅಂತ. ಯಾಕೆ ಬರೀ ಒಂದು ಒಂದು ಯಾರೋ ರಾಕ್ಷಸರು ಅಂತಲ್ಲ, ಈ ಒಂದು ದೈತ್ಯರು ನಮ್ಮ ಒಳಗೆ ಇರುವಂತ ಆ ತತ್ವಾಭಿಮಾನಿ ದೈತ್ಯರ ಆವೇಶ ಬರದಂತೆ ಈ ಬಲಿ, ಆ ಒಂದು ದೈತ್ಯ ಬಲಿ, ಆ ದೈತ್ಯಾಭಿಮಾನಿ ದೈತ್ಯ ಬಲಿ ಬರದೆ ಅವನನ್ನ ಯಾವತ್ತೂ ಅವತ್ತಿನಿಂದ ಅವನು ರಕ್ಷಣೆ ಮಾಡಿ ಕೊನೆಯಲ್ಲಿ ಅವನ ಕಾಲ ಬಂದಾಗ ಅವನಿಗೇನೋ ಸ್ವರ್ಗ ಆಧಿಪತ್ಯವನ್ನ ಕೊಟ್ಟು ರಕ್ಷಣೆ ಮಾಡಿದ. ಸೊ ಅದೇ ಪರಮಾತ್ಮ, ಅದೇ ಸ್ವಾಮಿ ನಮ್ಮನ್ನೂ ರಕ್ಷಣೆ ಮಾಡಬೇಕು. ನಮ್ಮ ನಮ್ಮ ಪ್ರತಿ ಇಂದ್ರಿಯ, ನಮ್ಮ ಮನಸ್ಸು ಎಂಬ ಬಾಗಿಲನ್ನ ಯಾವತ್ತೂ ಅವನು ಕಾಯಬೇಕು, ಕಾಯ್ದು ನಮ್ಮನ್ನೂ ರಕ್ಷಣೆ ಮಾಡಬೇಕು ಎಂಬಲ್ಲಿ ಕೃಷ್ಣಾರ್ಥ ನಮಸ್ತೆ.